ஸ்ரீகுருப்போ நம. ஹரிஹ ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான்மணிக்ரீவ விமோசனம் ஸ்வநாம க்ரஹணாதேவ நிரஸ்த க்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ண ஜான ரசார்ணசே உத்துங்கவத்தரங்காய மத்வதுக்தார்த்தயே நம. குருமகில குணஜம் சத்குணைகாதிவாசம் ஷமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்தூத கஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. லீலாக்கராச்சிதானந்த லீலா கோபால பாலிதான் வித்யா பயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதாம் கஷ்டஹர்த்ருன்னஹ வித்யாமான்யான் முனீன் நம. வாதிராஜ பதத்வந்த்வ வாரிஜாசக்த மானசாம் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனஃ சத்யம் விஷ்ணுதீர்த்த பிரசாததஹ சர்வே காமா பவந்தேவா சபதோ பிம்ப சந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு பிரேம தீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்தி சம்பத்ததாயகம் விஜ்ஞான விமலம் சாந்தம் விஜயாக்ஷ குரும் பஜே. ஸ்ரீ குருப்யோ நம. ஹரி ஓம். ஜலஜேஷ்ட நிபாகாரம் ஜகதீஷபதாஸ்ரயம் ஜகதீதர விக்யாதம் ஜகன்நாத குரும் பஜே. விஜயராஜர சுலாதியன்ன நோடுத்தா இதுவோ சோறு அலி ஹேடத்தா பர்த்தார. ரச ரசாயன ருச்சி புஞ்சிசபேக்கு ಮಾನಿಸರೊಳಗಿದ್ದರು ತನ್ನ ಮನಸ್ಸು ಬೇರೆ ಹಸನಾಗಿ ಇರಬೇಕು ಹಸುಳೆ ಎಂದದಲ್ಲಿ ಚರಿಸಬೇಕು. ಒಳ್ಳೆ ಭಗವಂತ ಕಾಲಕಾಲಕ್ಕೆ ನಿಷಿದ್ಧವಲ್ಲದ ಭಗವಂತನಿಗೆ ಅರ್ಪಿತವಾದ ಏನು ಪದಾರ್ಥಗಳು ಭಗವಂತ ನಮಗೆ ಕೊಡತಾ ಇರ್ತಾನೆ ಅದರಲ್ಲಿ ರಸರಸಾಯನಗಳನ್ನು ಭುಂಜಿಸಬೇಕು. ಮಾನಿಸರೊಳಗಿದ್ದರೂ ತನ್ನ ಮನಸ್ಸು ಬೇರೆ ಹಸನಾಗಿ ಇರಬೇಕು. ಹೇಗೆ ಎಲ್ಲರ ಮಧ್ಯೆ ಇದ್ರೂ ಕೂಡ ನನ್ನೊಳಗೆ ಇಷ್ಟು ಚಿಂತನೆ ಆಗ್ತಾ ಇದೆ ಅಂತ ಇನ್ನೊಬ್ಬರಿಗೆ ಗೊತ್ತಾಗದಂತೆ ಇರಬೇಕು, ಅದನ್ನು ಹೇಳ್ತಾ ಇದ್ದಾರೆ. ಹಸುಳೆ ಎಂದದಿ ಚರಿಸಬೇಕು, ಮನಸ್ಸು ಯಾವಾಗಲೂ ಶ್ರೀಹರಿಯತ್ತೇ ಇರಬೇಕು. ಮನುಷ್ಯರಿಂದ ಓಡಿ ಹೋಗೋದು ಬೇಡ. ಎಲ್ಲರೂ ಒಂದೇ ರೀತಿಯಲ್ಲಿ ದೇವರಲ್ಲಿ ಮನಸ್ಸು ಇಡಲ್ಲ. ಅವರವರ ಕರ್ಮಾನುಸಾರ ಊಟಕ್ಕೆ ಕೂತಾಗಲೇನೆ ನಾನಾ ರೀತಿಯಾದ ಮಾತನ್ನು ಮಾತಾಡುತ್ತಾ ಊಟ ಮಾಡ್ತಾ ಇರ್ತಾರೆ. ಅದನ್ನು ನೋಡಿದಾಗ ಅವರನ್ನ ಹೀಯಾಳಿಸೋದೂ ಬೇಡ, ಏನೂ ಬೇಡ. ಯಾಕೆ ಅಂದರೆ ಈ ಚಿಂತನೆ ಮಾಡಬೇಕೆಂಬ ಬುದ್ಧಿ ಈಗ ನಮಗೆ ಬಂದಿದೆ. ಇಷ್ಟು ಕಾಲ ನಾವು ಮಾಡಿದ್ದು ಅದೇ ಅಲ್ವಾ? ಅದರಿಂದ ನಮಗೆ ಕೊಟ್ಟ ದೇವರೇ ಅವರಿಗೂ ಮುಂದೆ ಕೊಡತಾನೆ ಎಂಬ ಎಚ್ಚರ ನಮಗಿದ್ದರೆ, ಯಾರಾದರೆ ದೇವರ ಚಿಂತನೆ ಮಾಡದೆ ಊಟ ಮಾಡುತ್ತಾ ಇರ್ತಾರಲ್ಲ, ಅವರನ್ನು ನೋಡಿ ಹೀಯ ಅಳಿಸೋಡು ನಮ್ಮ ಬಾಯಲ್ಲಿ ಬರಲ್ಲ. ಎಲ್ಲರೂ ಅಷ್ಟು ತಂತ್ರದೇ. ಅವರವರ ಪ್ರಾರಬ್ಧ ಕರ್ಮಕ್ಕೆ ತುತ್ತಾಗಿದ್ದವರೇ ದೇವರು ತನ್ನ ನೆನಪು ಕೊಟ್ಟರೆ ಉಂಟು, ಇಲ್ಲದಿದ್ರೆ ಇಲ್ಲ. ಅಂಥ ಕಾಲಕ್ಕೆ ಸ್ವಾಮಿ ನನ್ನ ಕರ್ಮಾನುಸಾರ ಕರುಣೆಯಿಂದ ತನ್ನ ನೆನಪು ಕೊಟ್ಟಿದ್ದಾನೆ, ಅವರಿಗಿನ್ನ ಕೊಡಲಿಲ್ಲ, ದೇವರು ಕೊಡಲಿ ಅಂತ ಪ್ರಾರ್ಥನೆ ಇದ್ರೆ ಸಾಕು. ನಮ್ಮ ಸುತ್ತು ಇದ್ದವರು ದೇವರ ನೆನೆಯದೆ ಹರಟೆ ಹೊಡೆಯುತ್ತಾ ಇದ್ರೆ ಆವಾಗ ನಮಗೆ ಅಯ್ಯೋ ಇವರ ಮಧ್ಯೆ ಇದ್ರೆ ದೇವರ ಚಿಂತನೆ ಹೋಗಿಬಿಡುತ್ತೇನೋ ಎಂಬ ಹಂಬಲ ಬೇಡ. ಅವರ ಮಧ್ಯೆ ಇದ್ರೂ ಕೂಡ ಮಾನಿಸರೊಳಗಿದ್ದರೂ ತನ್ನ ಮನಸ್ಸು ಬೇರೆ ಹಸನಾಗಿರಬೇಕು. ದೇವರಲ್ಲೇ ಮನಸ್ಸು ಸದಾ ಇರಬೇಕು, ಸಂತೋಷದಿಂದಿರಬೇಕು. ಹಸುಳೆ ಎಂದಲಿ ಚರಿಸಬೇಕು. ಚಿಕ್ಕ ಮಕ್ಕಳಂತೆ ನಾವಿರಬೇಕು. ಯಾರ ಮೇಲೂ ದ್ವೇಷ ಅಸಹನತ ಆದಮೇಲೆ ಹೊಟ್ಟೆ ಕಿಚ್ಚು ಯಾವ್ದು ಯಾವುದು ಬೇಡ. ನಮ್ಮ ಬಾಡಿಗೆ ನಾವು ದೇವರ ಚಿಂತನೆ ಮಾಡಿಕೊಂಡಿದ್ರೆ ಸಾಕು. ಯಾಕೆಂದ್ರೆ ನಮ್ಮ ಸಾಧನೆ ಚೂರು ಮಾಡಲಿಕ್ಕೆ ಹೋದಾಗ ಅದನ್ನು ಚೂರು ಚೂರು ಮಾಡಲಿಕ್ಕೆ ಬರುವುದೇ ಇವೆಲ್ಲ. ಆಚಾರ್ಯ ಹೇಳ್ತಾರೆ, ಶ್ರೀಮದ್ ಆಚಾರ್ಯರು, ತದಲಂ ಬಹುಲೋಕ ವಿಚಿಂತನಯ, ಸಾಕು ಲೋಕ ವಾರ್ತೆಯ ಬಿಟ್ಟು ಲೋಕೈಕನಾಥನ ವಾರ್ತೆ ಕೇಳುವರೇ, ಕಾಕು ಮನುಜರಿಗಿದು ಸೊಗಸುವುದೇ ಅಂತ ಕೇಳುತ್ತಾರೆ. ಆದ್ದರಿಂದ ಸ್ವಾತಂತ್ರ್ಯ ಅಸ್ವಾತಂತ್ರ್ಯವು ವಶವಾಗಿ ಎನಗಿಲ್ಲೆಂದು ತಿಳಿದು ರಂಜಿಸಬೇಕು. ಸ್ವಾಮಿಯೇ ಸ್ವತಂತ್ರ, ನಾನು ಅಸ್ವತಂತ್ರನೇ, ಎಲ್ಲ ಜೀವರಾಶಿಗಳು ಅಸ್ವತಂತ್ರರೇ, ಎಲ್ಲವನ್ನ ಸ್ವಾಮಿ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು, ಆ ಭೋಜನವನ್ನು ಅವನೇ ಮಾಡಿಸ್ತಾ ಇದ್ದಾನೆ ಎಂದು ತಿಳಿದು ರಂಜಿಸಬೇಕು, ಸಂತೋಷ ಪಡಬೇಕಂತೆ. ನಿಚೊಚ್ಚ ವಸ್ತುವೇ ಸಮವಾಗಿ ಉಸುರಲೇನಯ್ಯ, ಅದಕ್ಕೆ ಹೇಳುತ್ತಾರೆ ನೀಚ ಉಚ್ಚ ವಸ್ತುವೇ ಸಮನಾಗಿ ಅಂದ್ರು. ಅಲ್ಲ, ನೀಚ ವಸ್ತು ಅಂದ್ರೇನು, ಉಚ್ಚ ವಸ್ತು ಅಂದ್ರೇನು, ಸಮವಾಗಿ ನೋಡೋದು ಅಂದ್ರೆ ಏನು ಅಂತ ಕೇಳುತ್ತಾರೆ. ಒಂದು ವಸ್ತು ಅದು ನೀಚ, ಇನ್ನೊಂದು ವಸ್ತು ಉಚ್ಚ. ಉಚ್ಚ ಅಂದ್ರೆ ಉನ್ನತ ಮಟ್ಟದ್ದು, ತುಳಸಿ ಅದು ಉನ್ನತ ಮಟ್ಟದ್ದು, ತುಳಸಿ ಬಹಳ ಉನ್ನತ ಮಟ್ಟದ್ದು, ಉಪ್ಪು ಕಡಿಮೆ ಮಟ್ಟದ್ದು. ಹೌದು ತಾನೆ, ಉಪ್ಪು ಕಡಿಮೆ ಮಟ್ಟದ್ದು ಪದಾರ್ಥಗಳಲ್ಲಿ, ಆದರೆ ಸಮವಾಗಿರಬೇಕು ಅಂದು. ಹೇಗೆ? ಅದರೊಳಗಿರುವ ಭಗವಂತ ಸಮ ಅಂತ ತಿಳಿಯಬೇಕು ಆಯಾ ಪದಾರ್ಥಗಳಲ್ಲಿ. ಅದಕ್ಕೆ ಹೇಳುತ್ತಾರೆ ಪಂಡಿತಾ ಸಮವರ್ತಿನ ಅಂದಾಗ ಅಲ್ಲಿ ಹೇಳುತ್ತಾರೆ, ಬ್ರಾಹ್ಮಣೆ ಗವಿ ಹಸ್ತಿನಿ ಸುನಿಚೈವ ಸ್ವಪಾಕೇಚ ಪಂಡಿತಾ ಸಮದರ್ಶಿನ ಅಂತ. ಯಾರೋ ಅಂದ್ರು, ನಾಯಿ ಬ್ರಾಹ್ಮಣ ಆಕಳು ಆನೆ ಎಲ್ಲ ಒಂದೇ ಒಂದೇ ಅಂತ ನೋಡು. ಅವಾಗ ಪ್ರಶ್ನೆ ಬಂತು, ನಾಯಿ ಬ್ರಾಹ್ಮಣ ಒಂದೇ ಅಂತ ಇಬ್ಬರಿಗೂ ಒಂದೇ ಪೀಠ ಹಾಕೋದಾದ್ರೆ ಅಪ್ಪನ ಶ್ರಾದ್ದಕ್ಕೆ ಬ್ರಾಹ್ಮಣ ಯಾಕೆ, ನಾಯಿನೇ ಕೂಡಿಸು. ಮಾತು ಮಾತ್ರ ನಾಯಿ ಬ್ರಾಹ್ಮಣ ಒಂದೇ ಅಂತ ಹೇಳೋದು, ಶ್ರಾದ್ದಕ್ಕೆ ಮಾತ್ರ ನಾಯಿನ ಕೂಡಿಸಲ್ಲ. ಅದಕ್ಕೆ ಆಚಾರ್ಯರ ದೃಷ್ಟಿ ಚೆನ್ನಾಗಿ ಹೇಳುತ್ತಾರೆ, ಪದಾರ್ಥಗಳು ವ್ಯಕ್ತಿಗಳೆಲ್ಲ ಸಮ ಅಲ್ಲ, ಒಳಗಿರುವ ದೇವ ಮಾತ್ರ ಸಮ. ಭಗವಂತನನ್ನ ಸಮವಾಗಿರ್ತಾನೆ ಅಂದರೆ ಎಲ್ಲಾ ಕಡೆ ಒಂದೇ ರೀತಿ ಇರ್ತಾನೆ, ಅವನು ವಿಷಮವಾಗಿರಲ್ಲ, ಅದರಿಂದ ಸಮ ಅಂದರು. ಸರ್ವೇಂದ್ರಿಯಗಳ ವ್ಯಾಪಿಸಿದ ವ್ಯಾಪಾರ ಸ್ಥಿತಿ ಗತಿ ಧರ್ಮವ ಧರ್ಮವ ಬಿಸಜ ಚಂಡ ಮಧ್ಯ ಯೋಗ್ಯ ಸರಸ ದ್ರವ್ಯಗಳೆಲ್ಲ ಮೆಲುವ ಬಗೆ ತಿಳಿ. ಇದು ಹೇಳ್ತಾ ಇದ್ದಾರೆ ಭಗವಂತ, ನಮ್ಮ ಸರ್ವೇಂದ್ರಿಯಗಳಲ್ಲಿ ವ್ಯಾಪಿಸಿ ಎಲ್ಲ ಕೆಲಸಗಳನ್ನ ಮಾಡಿಸ್ತಾ ಇದ್ದಾನೆ ಎಂಬುದು ಸತತ ನೆನೆಯಬೇಕು. ಹಾಗೆ ಸ್ಥಿತಿ ಗತಿ ಧರ್ಮವ ಅಂದ್ರು, ಪದಾರ್ಥಗಳ ಸ್ಥಿತಿ, ಪದಾರ್ಥಗಳ ಗತಿ, ಪದಾರ್ಥಗಳ ಧರ್ಮ. ನಮ್ಮ ಇಂದ್ರಿಯಗಳ ಸ್ಥಿತಿ, ಇಂದ್ರಿಯಗಳ ಗತಿ, ಇಂದ್ರಿಯಗಳ ಧರ್ಮ. ಹಾಗೆ ಇಂದ್ರಿಯಗಳಿಂದಾಗುವ ವ್ಯಾಪಾರದ ಸ್ಥಿತಿ, ವ್ಯಾಪಾರದ ಗತಿ, ವ್ಯಾಪಾರದ ಧರ್ಮ, ಇಷ್ಟೆಲ್ಲ ತಿಳಿಯಬೇಕು. ಏನಪ್ಪಾ ಇದು, ಪದಾರ್ಥಗಳ ಸ್ಥಿತಿ ಗತಿ ಧರ್ಮ ಅಂದ್ರೆ ಹೇಳ್ತಾ ಇದ್ದಾರೆ. ಆಯಾ ಪದಾರ್ಥಗಳು ನೋಡಿ, ಅನ್ನ ಊಟ ಮಾಡ್ತಾ ಇರ್ತೀವಿ, ಎಂದಾದರೂ ಸ್ಮರಣೆಗೆ ಬಂತ ಅಂದ್ರೆ, ಇವತ್ತು ನನ್ನ ಎಲೆಯಲ್ಲಿ ಬಿದ್ದ ಅನ್ನ ಅದು ಅಕ್ಕಿ ಎಲ್ಲಿಂದ ಬಂತು, ಸ್ಟೋರಿಂದ ಬಂತು, ಯಾವುದೋ ಶಾಪಿಂದ ತಂದು ಅದೆಲ್ಲಿಂದ ಬಂತು, ಟ್ರಾನ್ಸ್ಪೋರ್ಟ್ ಅಲ್ಲಿ ಎಲ್ಲಿಂದೋ ಬಂತು, ಎಲ್ಲಿಂದಾದರೂ ಬಂದಿರಬಹುದು, ಸಿರಿಗುಪ್ಪಾಯಿಂದ ಬಂದಿರಬಹುದು, ಎಲ್ಲೆಲ್ಲಿ ಅಕ್ಕಿ ಬೆಳೆಯುತ್ತಾರೋ ಅಲ್ಲಲ್ಲಿಂದೆಲ್ಲ ಅಕ್ಕಿ ಬಂದಿರಬಹುದು. ಹೌದಾನೆ? ಆ ಅಕ್ಕಿ ಮೂಟೆಗಳಲ್ಲಿ ಯಾವುದು ನಮ್ಮ ಮನೆಗೆ ಬರಬೇಕೋ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ದೇವರು ಕರ್ಕೊಂಡು ಬರೋದು ನಮ್ಮ ಮನೆಗೆ. ಆ ಧಾನ್ಯಗಳಲ್ಲಿ ಜೀವರಾಶಿ ಯಾರ ಹೊಟ್ಟೆಗೆ ಸೇರಬೇಕು ಅಂತಿದ್ದಾರೋ ಅವರನ್ನ ಅವರ ಹೊಟ್ಟೆಗೆ ಸೇರುವಂತೆ ಅವರಿಗೆ ತುತ್ತಾಗಿ ಹೋಗುವಂತೆ ಭಗವಂತ ಮಾಡುತ್ತಾನೆ. ಅದನ್ನು ನೆನೆಯಬೇಕಂತೆ. ಊಟಕ್ಕೆ ಕೂತಾಗ ಸ್ವಾಮಿ ಈ ಪದಾರ್ಥದ ಸ್ಥಿತಿ ಏನಿತ್ತೋ ಅದರ ಗತಿ ಇಲ್ಲಿಗೆ ತಂದಿದ್ದೀಯ, ಅದರ ಧರ್ಮ. ಅದಕ್ಕೆ ಹೇಳ್ತಾರೆ ಸ್ಥಿತಿ ಗತಿ ಧರ್ಮ. ಇದು ತಿಂದ ಮೇಲೆ ನನಗೇನಾಗುತ್ತೆ ಅಂತ, ಅದರ ಧರ್ಮ ಏನು, ಪದಾರ್ಥದ ಧರ್ಮ ಏನು ಅಂತ ನೋಡುತ್ತಾರೆ. ಅದಕ್ಕೆ ಯಾರೋ ಸಂಪಾದನೆ ಮಾಡಿದ್ದು, ಯಾರಿಗೋ ಕೊಟ್ಟಿದ್ದು, ಸಂಪಾದನೆ ಮಾಡಿದ್ದು ಸರಿಯಾಗಿಲ್ಲ, ಕೊಟ್ಟಿದ್ದು ಸರಿಯಾಗಿಲ್ಲ, ಉಂಡಾಗ ಅದರ ಧರ್ಮ ಬೇರೆ. ಅವನು ಯಾವುದೋ ಸುಳ್ಳೋ ಕಳ್ಳತನವೋ ಏನೋ ಮಾಡಿ ಸಂಪಾದನೆ ಮಾಡಿಕೊಂಡು ಬಂದಿದ್ದ, ಕೊಟ್ಟವರಿಗೆ ಹೇಗೋ ಒಂದಾಗಿ ಕೊಟ್ಟು ಕಳಿಸಿದ, ತಿಂದವನಿಗೆ ಆ ಸುಳ್ಳು ಕಳ್ಳತನ ತನಾಗಿ ಅನ್ನದಲ್ಲೇ ಸೇರಿಕೊಂಡು ಬರ್ತಾ ಬರುತ್ತೆ. ಅನ್ನದ ಧರ್ಮ, ಅದಕ್ಕೆ ಸ್ಥಿತಿ ಗತಿ ಧರ್ಮವ. ಹಾಗೆ ಅನ್ನ ಬಂದಿದೆ, ಅದರ ಸ್ಥಿತಿ, ಅದರಲ್ಲಿ ನಾನಾ ದೋಷಗಳಿವೆ, ಅದರ ಗತಿ ಭಗವಂತನ ದೃಷ್ಟಿ ಬಿದ್ದು ನೈವೇದ್ಯ ಆದ ಕೂಡಲೇ ಅದರ ವಿಶೇಷ ಪರಿವರ್ತನೆ, ಅದು ನಮ್ಮ ಮೇಲೆ ಬೀಳುವ ತೋರುವಂತಹ ಪ್ರಭಾವ, ಅದು ಧರ್ಮ. ಇದನ್ನ ತಿಳಿಯಬೇಕು. ಹಾಗೆ ನಮ್ಮ ಇಂದ್ರಿಯಗಳ ಸ್ಥಿತಿ ಹೇಗೆ, ಯಾವಾಗೂ ಹೊರಮುಖವೇ ಆಗಿದೆ. ತಿನ್ನೋ ಕಾಲಕ್ಕೆ ಪದಾರ್ಥದ ಮೇಲೆ ದೃಷ್ಟಿ, ಇಂದ್ರಿಯಗಳಿಗೆ ಸ್ಥಿತಿ, ಆದ ಮೇಲೆ ಗತಿ. ಎಲ್ಲಿ ನಾನೇ ತಿಂತಾ ಇದ್ದೇನೆ ಎಂಬ ಎಚ್ಚರಪೂರ್ವಕ ಗತಿ, ಅದರ ಪ್ರಭಾವ ಏನು, ತುತ್ತು ತುತ್ತಿಗೆ ನರಕಕ್ಕೆ ಹೋಗುವ ಸಾಗ. ಇನ್ನೇನು ಪಾಪ ಮಾಡಿಲ್ಲ, ಮನೆಯಲ್ಲಿ ಕೂತು ಅನ್ನ ಬೇಯಿಸಿ ಆ ಅಡಿಗೆ ಮಾಡಿಕೊಂಡು ಊಟ ಮಾಡಿದರೆ ಮಹಾಪಾಪ. ಅಯ್ಯೋ ರಾಮ ಈಗ ಪಾಪ ಬರುತ್ತ? ಹೌದ್ರಿ, ಯಾಕೆ ಅಂದ್ರೆ ಅನ್ನ ಕೊಟ್ಟದ್ದವ ಎಂಬ ಚಿಂತನೆ ಇಲ್ಲ, ಅದನ್ನು ನೈವೇದ್ಯ ಮಾಡಲಿಲ್ಲ, ಅವನ ಕೊಟ್ಟು ತಿಂದಿಲ್ಲ, ತಿನ್ನುವಾಗ ನಾ ತಿಂದೆ ಅಂತ ಉಣತೀವಲ್ಲ, ಎಲ್ಲ ಸೇರಿಕೊಂಡ್ರೆ ಅಷ್ಟಕ್ಕೆ ಬಂದು ನಿಲ್ಲುತ್ತೆ. ಯಾವುದಕ್ಕೆ, ನಾನಾ ಜನ್ಮಗಳು ಬರಲಿಕ್ಕೆ ಕಾರಣ ನಾವು ತಿನ್ನುವ ಒಂದೊಂದಗಳು ಬರ್ತಾ ಇರುತ್ತೆ. ಅದೇ ಅನ್ನ ಭಗವಂತ ನೀ ಕೊಟ್ಟದ್ದು ಅಂತ ಅವನಿಗೆ ಸಮರ್ಪಣೆ ಮಾಡಿ ನೀನೇ ಉಣಿಸ್ತಾ ಇದ್ದೀಯಾ ಎಂಬ ಎಚ್ಚರ ಪೂರ್ವಕ ಒಂದೊಂದು ತುತ್ತು ತಗೊಂಡರೆ ಒಂದೊಂದಗಳು ಬಾಯಲ್ಲಿ ಹೋಗಿದ್ದು ಸಾವಿರಾರು ನೀಚ ಜನ್ಮಗಳನ್ನು ಕತ್ತರಿಸಿ ಹಾಕ್ತಾ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಕುಟ್ಟಿ ಕೊಯ್ದುದ ಅಟ್ಟು ಇಟ್ಟುದ ಸುಟ್ಟು ಕೊಟ್ಟುದು ಮುಟ್ಟಲಗ ಹಿಟ್ಟಿಟ್ಟು ಮಾಡ್ಪುದು ವಿಠಲ ಉಂಡ ಉಚ್ಚಿಷ್ಟ. ಸಜ್ಜನರ ಬಿಟ್ಟು ತನ್ನಯ ಹೊಟ್ಟೆಗೋಸುಗ ಥಟ್ಟನುಣುತಿಹ ಕೆಟ್ಟ ಮನುಜರ ಕಟ್ಟಿ ಒಯ್ದು ಯಮಪಟ್ಟಣದೋಳು ಒತ್ತಟ್ಟೆಲಿಡುತ್ತಿಹರು. ಸಪರೇಟ್ ಸೆಕ್ಷನ್ ಕೂತಿರುತ್ತಂತೆ ದೇವರ ಸಮರ್ಪಿಟ್ನಾ ನಿನಗರ್ಪಿತಾನ್ನದೆ ತಿಂದರೆ ಹೀಗಾಗುತ್ತೆ. ಅದಕ್ಕೆ ಹೇಳುತ್ತಾರೆ, ಬಿಸಜ ಜಂಡ ಮಧ್ಯ ಯೋಗ್ಯ ಸ ರಸ ದ್ರವ್ಯಗಳೆಲ್ಲ ಮೆಲುವ ಬಗೆ ತಿಳಿ. ಊಟ ಮಾಡುವ ರೀತಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಆಯಾ ಪದಾರ್ಥಗಳಲ್ಲಿ ಆಯಾ ರಸಗಳಿರುತ್ತೆ, ಅಲ್ಲಿ ಭಗವದ್ ರೂಪಗಳಿರುತ್ತೆ, ಅದನ್ನು ಚೆನ್ನಾಗಿ ತಿಳ್ಕೊಂಡು ಊಟ ಮಾಡಬೇಕು. ಅದಕ್ಕೆ ಹೇಳುತ್ತಾರೆ, ಅಸಮ ದೈವವಾದ ಹರಿಮುಖ್ಯ ಆತನ ಪೆಸರು ಒಂದನೆ ಕೇಳಿ ಅನಂತ ಅಲ್ಲೆನ್ನು. ಆತನ ಅಸಮ ದೈವನಾದ ಶ್ರೀಹರಿಯಲ್ಲಿರ್ತಾನೆ, ಆತನ ಹೆಸರು ಯಾವುದು ಅಂದ್ರೆ ಒಂದೇ, ಅನಂತವಾಗಿರುತ್ತೆ, ಅನಂತ ರಸರೂಪಿಯಾಗಿರ್ತಾನೆ ಭಗವಂತ. ಉಸಿಯದೆ ಅಲ್ಲಿದ್ದ ಅಭಿಮಾನಿ ದೇವತೆಯ ಪೆಸರನೆ ತಿಳಿಬಹುದು ಮತ್ತೆ ಸರ್ವ ಸುರ ವಸತಿಯಾಗಿಪ್ಪರು ನಿಬಿಡೀಕೃತಿಯಾಗಿ. ಆ ಪದಾರ್ಥದಲ್ಲಿ ಅಭಿಮಾನಿ ದೇವತಾ ಅಂತ ಪ್ರಧಾನವಾಗಿ ಒಬ್ಬರು ನಿಂತಿರ್ತಾರೆ, ಅವರು ಮಾತ್ರ ಇರ್ತಾರೆ, ಮಿಕ್ಕವರಿರಲ್ಲ. ಅಂದ್ರೆ ಎಲ್ಲರೂ ಇರ್ತಾರೆ, ಎಲ್ಲಾ ದೇವತೆಗಳು ಪ್ರತಿಬಂಧ ಪದಾರ್ಥದಲ್ಲಿ ತುಂಬಿರ್ತಾರಂತೆ. ಹೆಸರು ಚತುರ್ವಿಂಶತಿ ತತ್ವಾತ್ಮಕ ರಸ ಉಂಟಲ್ಲದೆ ಬರಿದೆ ಇಲ್ಲವೆನ್ನು. ನಮ್ಮ ಎಲೆಯಲ್ಲಿ ಬಿದ್ದ ಪ್ರತಿಯೊಂದರಲ್ಲಿ 24 ತತ್ವಗಳಿಂದ ಕೂಡಿದ ರಸಗಳೇ ಕೂತಿವೆ, 24 ತತ್ವಗಳ ರಸಗಳೆಲ್ಲ ಕೂತಿವೆ. ಅಸುರರು ತಮ್ಮ ತಮ್ಮ ವ್ಯಾಪಾರದಲ್ಲಿ ಮಿಸುಗದೆ ಇಬ್ಬರು ಒಂದೊಂದರಲಿ. ಆ ಎಲ್ಲದರಲ್ಲೂ ಕೂಡ 24 ತತ್ವಗಳಲ್ಲಿ ನಮ್ಮ ಎಲೆಯಲ್ಲಿ ಬಡಿಸಿದ ಪ್ರತಿಯೊಂದು ತತ್ವಗಳಲ್ಲೂ, ಆ ಪದಾರ್ಥದಲ್ಲಿ ತತ್ವಗಳಲ್ಲಿ ತತ್ವಾಭಿಮಾನಿ ಅಸುರರು ಬಂದಿರ್ತಾರೆ ಎಂದು. ಯಾವಾಗ ನೈವೇದ್ಯ ಮಾಡದೇ ಇದ್ದರೆ, ನೈವೇದ್ಯ ಪ್ರಕರಣದ ಪ್ರಧಾನ ಉದ್ದೇಶವೇ ಅದು, ಪದಾರ್ಥಗಳಲ್ಲಿರುವ ದೈತ್ಯರನ್ನ ಓಡಿಸಿ ಕೇವಲ ದೇವತೆಗಳನ್ನು ಮಾತ್ರ ವಿಶೇಷವಾಗಿ ವಿಶೇಷ ಸನ್ನಿಧಾನ ಇರುವಂತೆ ಮಾಡುವುದೇ ಆ ನೈವೇದ್ಯದ ಒಂದು ವ್ಯಾಪಾರ. ಅಸುರರು ತಮ್ಮ ತಮ್ಮ ವ್ಯಾಪಾರದಲ್ಲಿ ಮಿಸುಕದೆ ಇಬ್ಬರು ಒಂದೊಂದರಲಿ. ಪಶುಪಾಲ ವಿಜಯ ವಿಠಲ ಸರ್ವೇಯ ಸರ್ವದಾ ವಸತಿಯಾಗಿಪ್ಪ ಚೇತನ ಅಚೇತನದಿ. ಆ ಪಶುಪಾಲನಾಗಿರ್ತಕ್ಕಂಥ ಪಶೂನ್ ಪಾಹಿ ಅಂತ ವೇದವೇ ಹೇಳುತ್ತೆ, ಜುರುವೇದ ಹೇಳುತ್ತೆ. ಅದರಿಂದ ಪಶುಗಳಂತೆ ಇರುವ ನಮ್ಮನ್ನು ಸಲಹುವ ಸ್ವಾಮಿ ಏನಿದ್ದಾನೆ ಪಶುಪಾಲ, ಆ ವಿಜಯ ವಿಠಲ ರೇಯ ಸರ್ವದಾ ವಸತಿಯಾಗಿಪ್ಪ. ಎಲ್ಲಿರ್ತಾನೆ ಅಂದ್ರೆ ಜಡಗಳಲ್ಲಿ ಚೇತನಗಳಲ್ಲಿ ಎಲ್ಲರಿಂದ ಕೂಡಿಕೊಂಡಿರ್ತಾನೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಹೇಳುತ್ತಾರೆ, ನಾವು ದೇವರ ನೈವೇದ್ಯ ಮಾಡಿದು ಪದಾರ್ಥಗಳೆಲ್ಲ ಎಲೆಗೆ ಬಂದು ತತ್ವಾಭಿಮಾನಿ ಅಸುರರು ಇರ್ತಾರಾ ಇಲ್ವಾ ಅದರಲ್ಲಿ, ನೈವೇದ್ಯ ಮಾಡಿದ್ರೆ ಓಡಿ ಹೋಗ್ತಾರಾ ಅಂದ್ರೆ ಅವರೆಲ್ಲ ಪದಾರ್ಥಗಳು ಸುತ್ತು ಕಾದುಕೊಂಡಿರ್ತಾರಂತೆ. ಪದಾರ್ಥಗಳಲ್ಲಿ ದೇವರ ದೃಷ್ಟಿ ಬಿದ್ದಿರುತ್ತೆ, ಹೊರಗೆ ಅವರು ಒಳ ಪ್ರವೇಶ ಮಾಡಲಿಕ್ಕಿಲ್ಲ. ಭಗವಂತನ ನಿವೇದವಾಗಿರ್ದು ಅಸುರನನ್ನು ಓಡಿಸಿ ಸ್ವೀಕಾರ ಮಾಡ್ತಾನೆ ಭಗವಂತ, ಕಾದುಕೊಂಡಿರ್ತಾರಂತೆ. ನಮ್ಮ ಎಲೆಗೆ ಬಿದ್ದು ಕೂಡಲೇ ನೋಡ್ತಾ ಇರ್ತಾರೆ ಇವನು ಹೇಗೆ ಊಟ ಮಾಡ್ತಾನಾ ಅಂತ. ಆ ಊಟ ಮಾಡುವ ಕಾಲಕ್ಕೆ ಇಷ್ಟು ನೈವೇದ್ಯ ಮಾಡಿ ಎಲ್ಲ ವೈಷ್ಣದೇವ ಮಾಡಿ ಎಲ್ಲ ಎಲೆಯಲ್ಲಿ ಹಾಕೊಂಡು ಊಟ ಮಾಡುವ ಕಾಲಕ್ಕೆ ಅನ್ನದಲ್ಲಿ ಕೇಶವ ಹೀಗೆಲ್ಲ ಚಿಂತನೆ ಮಾಡಿ, ಅಥವಾ ವಾಸುದೇವನ ಅನ್ನದಳು ನಾನು ಆಸುರ ಪ್ರತಿ ಸಂಕರ್ಷಣ ಅನ್ನೋದು ತಿಳಿದುಕೊಂಡು ಕೊನೆಗೆ ನಾವುಂಡೆ ಅಂದ್ರೆ ಇಷ್ಟು ಮಾಡಿದ ಫಲ ಪಕ್ಕದಲ್ಲಿ ದೈತ್ಯರು ಸರ್ ಅಂತ ಕೊಂಡೋಗ್ತಾರೆ. ನಾ ಅಂಬುದು ನೋಡಿ ಬಹಳ ಭೀಕರವಾದ್ದು. ಇದು ದಾಸರಾಯರು ಶಾಸ್ತ್ರಕಾರರು ಎಚ್ಚರ ಕೊಡತಾನೆ ಇದ್ದಾರೆ. ನಮ್ಮಲ್ಲಿ ಯಾಕೋ ಬರಲಿಲ್ಲ, ಚಾಲ್ತಿ ಬರಲಿಲ್ಲ, ಯಾಕೋ ಬರಲಿಲ್ಲ. ಏನದು ಅಂದ್ರೆ ಸಂಧ್ಯಾವಂದನೆ ಮಾಡಬೇಕು, ಚಿಕ್ಕ ಹುಡುಗರಿಗೆ ಹೇಳಿಕೊಡ್ತೀವಿ. ನೀರಿಲ್ಲದ ಸಂಧ್ಯಾವಂದನೆ ಇದೆಯಾ? ಇಲ್ಲ. ಏ, ನೀರಿರಬೇಕು, ಅದು ಶುದ್ಧವಾಗಿರಬೇಕು. ಹೌದಾ? ಯಾವುದೋ ಒಂದು ನೀರು ತಗೊಂಡ್ಬಂದು ಮಾಡಿದ್ರೆ ಬೇಡ, ಒಳ್ಳೆ ನೀರೇ ಇಟ್ಟುಕೋಬೇಕು ಕಂಪಲ್ಸರಿ. ಅವ್ರಿಗೆ ಹೇಳಿಕೊಡ್ತೀವಿ ಸಂಧ್ಯಾವಂದನೆಗೆ ಕಂಪಲ್ಸರಿ ಏನೇನು ಬೇಕು ಒಳ್ಳೆ ಫಲ ಬರಬೇಕಾದರೆ. ಹಾ, ನೀನು ಒಳ್ಳೆ ಪಾತ್ರೆ ಇರಬೇಕು, ನೀರಿರಬೇಕು, ತುಳಸಿ ಇರಬೇಕು, ಮಂತ್ರ ಬಂದಿರಬೇಕು, ಅರ್ಥ ಗೊತ್ತಿರಬೇಕು, ಆ ಚಿಂತನೆ ಮಾಡಬೇಕು. ಮಾಡಿ ಮಾಡಯ್ಯ, 108 ಗಾಯತ್ರಿ ಮಾಡು, 1008 ಗಾಯತ್ರಿ ಮಾಡು ಅಂತ ಹೇಳಿ ಹೇಳಿಕೊಟ್ಟು ಕಂಪಲ್ಸರಿ ಮಡಿ ಉಡ್ಲೇಬೇಕು. ಮೈಲಿಗೆ ಆಯ್ತಾ ಮತ್ತೆ ಹೋಗಿ ಮಡಿ ಉಡ್ಕೊಂಡು ಬರಬೇಕು. ಹೌದಾ? ಮಡಿ ಎಷ್ಟು ಜನ ಹೇಳ್ಕೊಡ್ತೀವಿ ನಮ್ಮವರಿಗೆಲ್ಲ? ಪೂಜಾ ಕಾಲಕ್ಕೆ ಮೈಲಿಗಾದ ಥಟ್ ಅಂತ ಹಾರಿಬಿಟ್ಟು ಕಪ್ಪೆ ತರ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀವಲ್ಲ. ತಮಾಷೆ ಹೇಳಿದೆ, ಹೌದು ಕಪ್ಪೆ ಅಂತ ವರ್ಣನೆ ಮಾಡುತ್ತಾರೆ. ನಾವು ಹಾಗೆ ಇರಬೇಕಂತೆ. ಆದರೆ ಎಂದಾದರೂ ನಾವು ಹುಡುಗರಿಗೆ ನೋಡು ಇಷ್ಟೆಲ್ಲ ಮಾಡ್ತಾ ಇದೀಯಾ, ಪ್ರತಿಯೊಂದು ಮಾಡೋ ಕಾಲಕ್ಕೆ ಹರೇ ನೀನೇ ಮಾಡಿಸ್ತಾ ಇದೀಯಪ್ಪ, ನನ್ನಲ್ಲಿ ನಿಂತು ನಾನಾಗಿ ಮಾಡ್ಲಾರೆ ಅಂತ ಚಿಂತನೆ ಮಾಡಲೇಬೇಕೋ? ಇದು ಮಡಿಕ್ಕಿಂತ ಜಾಸ್ತಿ ಕಂಪಲ್ಸರಿ ಮಡಿ ಇದು. ಇದಿಲ್ಲದೆ ಮಾಡಿದರೆ ನೀವು ಮಾಡಿದ ಸಂಧ್ಯಾ ಅಂದ್ರೆ ನಿನ್ನ ಕೊಚ್ಚಿ ಹಾಕತ್ತಪ್ಪ, ಕೊಚ್ಚಿ ಹಾಕತ್ತೋ. ನೀನು ಕಂಪಲ್ಸರಿ ಕೃಷ್ಣನಿ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಸ್ವಾಮಿ ಮಾಡಿಸ್ತಾ ಇದ್ದಾನೆ ಎಂಬುದು ನೀನು ಪ್ರತಿಯೊಂದು ಏನು ಕೆಲಸ ಮಾಡುತ್ತೀಯಲ್ಲ ಅಲ್ಲಿ ಮಿನಿಮಮ್ ಬರಲೇಬೇಕೋ ಅಂತ. ಸಂಧ್ಯಾವಂದನೆ ಮಾಡಿಲ್ಲ ಅವನು, ಕೂತಿದ್ದ, ಇನ್ನ ಏನೋ ಓದ್ತಾ ಇದ್ದ, ಇಲ್ಲ ಟಿವಿ ಮುಂದೆ ಕೂತಿದ್ದ. ಏ, ಸಂಧ್ಯಾವಂದನೆ ಮಾಡಿದ್ದ? ಇಲ್ಲ, ಹೋಗು ಹೋಗು. ಅದು ಅಷ್ಟವರಿಗೆ ಬಂದ್ವು ನಾವು. ಈಗ ಚೂರು, ಏ ಸಂಧ್ಯಾವಂದನೆ ಮಾಡಿದ್ದೆ? ಮಾಡಿದೆ. ನೆನೆಸಿದ್ಯಾ ಇಲ್ವಾ ದೇವರನ್ನ, ನೀನೇ ಮಾಡಿಸಿದ್ದಪ್ಪ ಅಂತ? ಹಾ, ನನಗೆ. ಹಾ, ಕೊಡು. ಆಯ್ತು, ಅದು ಹೇಳಿಕೊಟ್ಟಿಲ್ಲ ನಮಗೆ. ಹೋಗ್ತಾನೆ, ಹೊಟ್ಟೆದಾಗ್ಲಿಂದ ಎಲ್ಲ ಕರ್ಮ ಆಗ್ತಾನೆ ಇದೆ. ಯಾಕಪ್ಪ ಇದು ಹೇಳಿ ತಿಳ್ಕೊಂಡ್ಬಲ್ಲ ಹುಡುಗರು? ಅಂಥ ದೊಡ್ಡ ವಿಚಾರವಾ? ಬೇಡಪ್ಪ ಕರ್ತೃತ್ವ ವಿಚಾರ ಅದು ಇದು ಏನು ಬೇಡ, ಸ್ವಾಮಿ ದೇವರೇ ಮಾಡಿಸ್ತಾ ಇದ್ದಾನೆ ಅಂತ ಚಿಂತನೆ ಮಾಡಯ್ಯ. ಏನು ಅರ್ಥ ಗೊತ್ತಿದ್ದೇ ಸಂಧಾನ ಮಾಡ್ತಾ ಇದ್ದಾರೆ ಎಲ್ಲ ಹುಡುಗರು, ಮಂತ್ರಗಳ ಅರ್ಥ ಗೊತ್ತಾ, ಮಾಡೋ ಕೆಲಸದ ಅರ್ಥ ಗೊತ್ತಾ, ಗಾಯತ್ರಿಗೆ ಅರ್ಥ ಗೊತ್ತಾ, ಅವರಿಗೆ ಮಾಡು ಮೊದಲು ಅಂತ ಹೇಳ್ತೀವಲ್ಲ, ಹಾಗೆ ಅವರಿಗೆ ಎಲ್ಲ ಕೆಲಸದಲ್ಲಿ ಹುಡುಗರಿಗೇನು ದೊಡ್ಡವರಿಗೇನು ಎಲ್ಲರಿಗೂ ಕೂಡ ಚಿಕ್ಕ ಹುಡುಗಿದ್ದಾಗಲಿಂದ ದೇವರೇ ಮಾಡಿಸ್ತಾ ಇದ್ದ ಅಂಬರು ಮುಖ್ಯವೋ, ಇಲ್ಲದಿದ್ದರೆ ನೀ ಮಾಡಿದ ಕರ್ಮ ಮಹಾಪಾಪ ತಂದು ಕೊಡುತ್ತೋ, ಮಾಡಿರೋ ಮಾಡಿರೋ ಅಂತ ನಾವು ಹಿಂದೆ ಬಿದ್ದಿದ್ರೆ ಅದೇ ಮಡಿತರನೇ ನಮ್ಮಲ್ಲೂ ಕಂಪಲ್ಸರಿ ಬೆಳೆದು ಬರ್ತಾ ಇತ್ತು. ಹೆಜ್ಜೆ ಹೆಜ್ಜೆಗೂ ಅರೆ ನೀ ಮಾಡಿಸಿದ್ದು ನೀ ಮಾಡಿಸಿದ್ದು ಅಂತ ಹೇಳುತ್ತಾ, ಎಲ್ಲಿ ಹೇಳದಿದ್ರೆ ಇದು ರಿವರ್ಸ್ ಫಲ ಕೊಡುತ್ತೋ ಅಂತ ಹೆದರಿಕೆ ಕೂಡ ಕೊಡ್ತಾ ಇತ್ತು ನಮಗೆ ಅಲ್ವಾ. ಅದೇ ದಾಸರಾಯರು ಹೇಳುತ್ತಾರೆ, ನೀನು ಏನು ಓದಿಕೊಂಡ್ರೆ ಏನಯ್ಯ ತಿಪ್ಪೇಲಿ ಹಾಕಿದಂತೆ ಸ್ವಾಮಿಯೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರವೇ ಕಳ್ಕೊಂಡಾಗ ನಿನ್ನ ಓದು ತೆಗೆದುಕೊಂಡು ಏನು ಮಾಡಬೇಕು? ಸ್ವಾಮಿ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕರ್ಮಾನುಷ್ಠಾನ ಮಾಡುವಾಗ ಬಾರದಿದ್ದರೆ ಆ ಎಚ್ಚರ ಯಾಕೆ ಅಂತ ಕೇಳುತ್ತಾರೆ. ಅನುಭವಕ್ಕಿಲ್ಲದ ಜ್ಞಾನಕ್ಕೆ ಪ್ರತಿಷ್ಠೆ ಯಾತಕ್ಕೆ ಅಂತ ಪ್ರಶ್ನೆ ಮಾಡುತ್ತಾರೆ. ಇದಕ್ಕೆ ಇನ್ನಾದರೂ ನಮ್ಮಲ್ಲಿ ಆ ನಾವೇನೋ ಹೇಳ್ತೀವಲ್ಲ ಸಂಪ್ರದಾಯ ಅಂತ, ಅದು ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಆ ಚೆನ್ನಾಗಿ ಬಂದು ಬರಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ, ನಾವು ಮಾಡ್ಲಿಕ್ಕೆ ಶುರು ಮಾಡಬೇಕು. ಇನ್ನಾದರೂ ನಾವು ಪ್ರತಿಯೊಂದು ಕರ್ಮ ಮಾಡಿದಾಗ ಈ ಕರ್ಮದಲ್ಲಿ ಸ್ವಾಮಿ ನೀನೇ ಮಾಡಿಸಿದ್ದೋ, ತತ್ವಾಭಿಮಾನಿಗಳ ಮೂಲಕ ನಾನಾಗಿ ಸ್ವತಂತ್ರನಾಗಿ ಮಾಡ್ಲಿಕ್ಕಾಗಲ್ವೋ ಅಂತ ಪ್ರತಿಯೊಂದು ಕರ್ಮದಲ್ಲಿ ನಾವು ನೆನೆಯುತ್ತಾ ನಮ್ಮವರಿಗೂ ನೋಡ್ರಿ ಇಷ್ಟವರೆಗೂ ನಾನು ಹಾಳಾದ ಇಷ್ಟವರೆಗೂ ಮಾಡಲಿಲ್ಲ, ಪ್ರತಿಯೊಂದು ಕರ್ಮ ಮಾಡುವ ಕಾಲಕ್ಕೆ ನೆನಪು ಮಾಡಿಕೊಂಡಿಲ್ಲ, ಇನ್ನಾದ್ರೂ ನೀವಾದ್ರೂ ಮಾಡಿ ಮಾಡಿ ಅಂತ ಹಿಂದೆ ಬಿದ್ದು ಎಲ್ಲರಿಗೂ ಹೇಳಿಕೊಟ್ರೆ ಅವರು ಇನ್ನಾದ್ರೂ ಶುರು ಮಾಡಿದ್ರೆ ಮುಂದಿನ ಪೀಳಿಗೆ ಆದರೂ ಅದೇ ತರ ಹಾಗೆ ಹೊರಡಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ದೇವರನ್ನ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರಪೂರ್ವಕ ಕರ್ಮಾನುಷ್ಠಾನ ಮಾಡಲೇಬೇಕು, ಆ ಎಚ್ಚರ ಇರಲೇಬೇಕು ಅಂತ ತಿಳುವಳಿಕೆ ಆದರೂ ಕೊಡದಿದ್ರೆ ಹೇಗೆ? ಅವರು ನೆನೆಯಲಿ ಬಿಡ್ಲಿ, ತಿಳುವಳಿಕೆ ಆದರೂ ಕೊಡ್ತೀವ, ಕಂಪಲ್ಸರಿ ಅಂತ ಹೇಳ್ತಾ ಇದ್ದೀವ. ಯಾರಾದ್ರೂ ಹೇಳಿದ್ರ ನಿಮ್ಗೆ ಇಷ್ಟು ಮಾಡ್ತಾ ಇದ್ದೀರಾ? ಅನಂತ ವ್ರತ, ವರಮಹಾಲಕ್ಷ್ಮಿ ವ್ರತ, ಎಷ್ಟು ವ್ರತಗಳು ಮಾಡಿದ್ದೀರಾ? ಅದರಲ್ಲಿ ಇಷ್ಟು ವ್ರತ ಮಾಡ್ತೀರಾ, ಅದರಲ್ಲಿ ದೇವರೇ ಮಾಡಿಸ್ತಾ ಇದ್ದಾರೆಂಬ ನೆನಪು ಕಂಪಲ್ಸರಿ ಅಂತ ಯಾವ ಪುಸ್ತಕದಲ್ಲಾಗಿದೆಯಾ? ಇಲ್ಲ, ಎಲ್ಲೂ ಇಲ್ಲ, ಹೇಳಿಲ್ಲ. ಅದೇ ದಾಸರಾಯರಂತಾರೆ, ಯಾಕಯ್ಯ ನಿಮಗೆ ಲೋಪ ಆಗ್ತಾ ಇದೆ? ಶಾಸ್ತ್ರ ಇಡೀ ಇದೇ ಬೇರೆ ತಾಡನ ಮಾಡಿ ಹೇಳುತ್ತಾ ಇದೆ. ಆಚಾರ್ಯರು ಬರೆದ 37 ಗ್ರಂಥಗಳು ಇದನ್ನೇ ಹೇಳುತ್ತಾ ಇದೆ. ಅದಕ್ಕೆ ಆ ಇಡೀ ಗ್ರಂಥಗಳನ್ನ ಓದ್ಲಿಕ್ಕೆ ಮೊದಲು ತಿಳ್ಕೊಳ್ಳೋ ಮಹಾರಾಯರೇ ಅಂತ ಆಚಾರ್ಯ ಹೇಳಿದ್ರು. ಮೊದಲನೇ ಗ್ರಂಥದಲ್ಲೇ ಹೇಳಿಬಿಟ್ರು, ಸ್ವತಂತ್ರ ಅಸ್ವತಂತ್ರಂಚ ದ್ವಿಧಂ ತತ್ವಮಿಷ್ಯತೆ ಅಂತ ಹೇಳಿ ಇದೇ ಬುಡ ಇಲ್ಲ, ಎಲ್ಲ ಬಿದ್ದಿತ್ತು ನಿಮ್ದು ಅಂತ ಅದನ್ನು ಹೇಳ್ತಾರೆ. ಪಶುಪಾಲ ವಿಜಯ ವಿಠಲರೇಯ ಸರ್ವದಾ ವಸತಿಯಾಗಿಪ್ಪ ಜಡಚೇತನದಿ, ಚೇತನ ಚೇತನದಿ ಅಂತ ಹೇಳ್ತಾ ಮುಂದೆ ಹೇಳ್ತಾರೆ. ಹರಿಗೆ ಹರಿಗೆ ಐಕ್ಯ, ಸೀರಿಗೆ ಸೀರಿಗೆ ಐಕ್ಯ. ಅನ್ನದಲ್ಲಿ ಪದಾರ್ಥಗಳಲ್ಲಿರುವ ದೇವರ ರೂಪ ನಮ್ಮ ಬಿಂಬ ರೂಪಕ್ಕೆ ಐಕ್ಯ, ಅಲ್ಲಿರುವ ಲಕ್ಷ್ಮೀದೇವಿಗೆ ನಮ್ಮೊಳಗಿರುವ ಲಕ್ಷ್ಮೀದೇವಿಗೆ ಐಕ್ಯ ಅದನ್ನೇ ಹೇಳುತ್ತಾರೆ. ಹರಿಗೆ ಹರಿಗೆ ಐಕ್ಯ, ಸೀರಿಗೆ ಸೀರಿಗೆ ಐಕ್ಯ, ಸರ್ವ ತಾತ್ವಿಕರಿಗೆ ಅವರವರಿಗೆ ಐಕ್ಯ. ಮಿರುಗುವ ಚತುರ ವಿಂಶತಿ ಜಡ ತತ್ವಕ್ಕೆ ಐಕ್ಯ, ಇದು ಹೇಳಿಲ್ಲ ಯಾರು ಅಲ್ವಾ? ಅಂದ್ರೆ ಆ 24 ತತ್ವಗಳಲ್ಲಿವೆ, ಇಲ್ಲೂ 24 ತತ್ವಗಳಿವೆ, ಅದನ್ನ ಇಲ್ಲಿ ಸೇರಿಸಿದಾಗ ಇಲ್ಲಿರೋದು ವೃದ್ಧಿ ಆಗುತ್ತೆ, ಅದು ಹೇಳ್ತಾ ಇದ್ದಾರೆ. ಚತುರ ಮಿರುಗುವ ಚತುರ ವಿಂಶತಿ ಜಡ ತತ್ವಕ್ಕೆ ಐಕ್ಯ, ಸರಿ ಬಂದಂತೆ ತಿಳಿ ಸರಸಿ ಜಾಂಡವೇ ಐಕ್ಯ. ಇದೇನ್ರಿ ಬ್ರಹ್ಮಾಂಡವೇ ಐಕ್ಯ ಅಂದ್ರೆ, ಪದಾರ್ಥಗಳಲ್ಲಿ ಭಗವಂತನ ವಿರಾಟ್ ರೂಪ ನಿಂತಿದೆ, ಅಲ್ಲಿರುವ ಭಗವದ್ ರೂಪಕ್ಕೂ ಇಲ್ಲಿ ವಿರಾಟ್ ರೂಪಕ್ಕೂ ಐಕ್ಯ ಚಿಂತನೆ ಮಾಡಬೇಕು ಅದು ಹೇಳುತ್ತಾರೆ. ತರತಮ್ಯ ಗುಣದಿಂದ ಚಿಂತಿಸಬೇಕು ಅದಕ್ಕೆ ಹೇಳುತ್ತಾ ಕೊನೆಗೆ ಹೇಳುತ್ತಾರೆ. ಸರ್ವ ಸಮರ್ಪಣೆ ವಿಜಯ ವಿಠಲಗೆಂದು ಕುರುಹು ಕಂಡವ ಸರ್ವ ಉಂಡವ ಬಿಟ್ಟವ, ಇದು ದೇವರಿಗೇ ಇಲ್ಲ ಅಂತ ತಿಳ್ಕೊಂಡು ಊಟ ಮಾಡಿದವ ಎಲ್ಲ ಊಟ ಮಾಡಿದವನೇ ಚೆನ್ನಾಗಿ ಊಟ ಮಾಡ್ತಾನೆ, ಆದರೆ ಉಪವಾಸ ಇದ್ದ ಫಲ ಬರುತ್ತವನಿಗೆ. ಈ ಪರಿಯಲ್ ಅರಿತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹತ್ಸು ಯಜ್ಞಗಳಾಚರಿಸಿದವನು. ಓಪುದಿಪ್ಪುದು ಬಪ್ಪುದೆಲ್ಲ ರಮಾಪತಿಗಧಿಷ್ಠಾನವೆನ್ನು ಕೃಪಾಪಯೋ ಅನಿಸಿ ಮಾತನಾಡಿಸುವನು ಜನನಿಯಂತೆ. ಈ ರೀತಿ ಊಟ ಮಾಡುವುದು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸಮರ್ಪಣೆ ಪ್ರಕಾರ ತಿಳಿಯುವುದು ಚೆನ್ನಾಗಿ. ಸಮಬುದ್ಧಿ ಉಳ್ಳ ಜನರು ಸತತದಲ್ಲಿ, ಸಮಬುದ್ಧಿ ಎಲ್ಲ ಕಡೆ ಭಗವದ್ ರೂಪಗಳಿವೆ ಎಂಬ ಚಿಂತನೆ ಇರತಕ್ಕಂಥವರು ಈ ತರ ತಿಳಿಯಿರಿ ಹೇಳುತ್ತಾರೆ. ದೇವರ ಪೂಜೆ ಹೇಗೆ ಮಾಡಬೇಕು? ಅಮಲವಾದ ಪೂಜೆ, ಅಮಲವಾದ ಪೂಜೆ ಹದಿನಾರು ದಿಕ್ಕಿನಿಂದ ಕ್ರಮ ತಿಳಿದು ಆವಾಹನ ಧ್ಯಾನ ಮಾಡಿ. ಹದಿನಾರು ದಿಕ್ಕಿನಿಂದ ಆವಾಹನ ಧ್ಯಾನ ಮಾಡಬೇಕಂತ ಅದೇನೋ ನಿಮಗೆ ಗೊತ್ತಾಗಬೇಕು. ತುಂಬಾ ಪ್ರವಚನಗಳೆಲ್ಲ ಕೇಳಿದವರು ದೇವರನ್ನು ಆವಾಹನ ಮಾಡಬೇಕು ಅಂದರೆ ಅಮಲವಾದ ಪೂಜೆ ಹದಿನಾರು ದಿಕ್ಕಿನಿಂದ ಕ್ರಮ ತಿಳಿದು ಆವಾಹನ ಧ್ಯಾನ ಮಾಡಿ. ಅಮಿತ ಪ್ರತಾಪ ಹರಿ ನಿಸ್ಪೃಹ ನಿತ್ಯ ತೃಪ್ತ ಕಮಲ ಭವಾದಿ ಮನಕ್ಕೆ ದೂರಕ್ಕೆ ದೂರ ದೂರ ದೂರತರಮ್ಯತ್ತು ಅದೇವ ಅಂತಿಕ ಮಂತಿಕ. ಇಂಥ ಭಗವಂತನ ಗುಣ ಚಿಂತಿಸಬೇಕು. ಎಲ್ಲಿ? ಹೃದಯದಲ್ಲಿ ಭಗವಂತನ ಆವಾಹನೆ ಮಾಡಿ ಎಂದರು. ಆವಾಹನೆ ಹೇಗೆ? ಹದಿನಾರು ದಿಕ್ಕಿನಿಂದ ಅಂದ್ರು. ಇರೋದೇ ಹತ್ತು ದಿಕ್ಕು, ಎಂಟು ಮೇಲೆ ಕೆಳಗೆ ಸೇರಿದ ಹತ್ತಾಯಿತು. ನಾಲ್ಕು ದಿಕ್ಕುಗಳು, ನಾಲ್ಕು ವಿದಿಕ್ಕುಗಳು ಮೇಲೆ ಕೆಳಗೆ ಹತ್ತಾಯಿತು. ಹದಿನಾರು ಇಲ್ಲದ ಬಂತು ಅಂದ್ರೆ ಹದಿನಾರು ದಿಕ್ಕು ಅಂದ್ರೆ ಹದಿನಾರು ಕಡೆಯಿಂದ ಅಂದ್ರು. ಆ ಹದಿನಾರು ಕಡೆ ಏನು ಅಂದ್ರೆ ಹದಿನಾರು ಕಲೆಗಳು ಕೂತಿವೆ ನಮ್ಮ ಲಿಂಗ ದೇಹದಲ್ಲಿ. ಆ ಹದಿನಾರು ಕಲೆಗಳಲ್ಲಿರುವ ಭಗವದ್ ರೂಪಗಳನ್ನ ಆವಾಹನೆ ಮಾಡಬೇಕಂತೆ ಪೂಜಾಕಾಲದಲ್ಲಿ. ಅದಕ್ಕೆ ಈ ನೈವೇದ್ಯ ಸಮರ್ಪಣೆಗೆ ಒಂದು ಗೊಂದಲ ಇತ್ತು ಹಿಂದಿನ ಕಾಲದಲ್ಲಿ. ಇವಾಗೇನಿಲ್ಲ, ಇವಾಗೇನೂ ಇಲ್ಲ, ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಹಿಂದಿನ ಕಾಲಕ್ಕೆ ನೈವೇದ್ಯ ಯಾರು ಮಾಡಬೇಕು ಅಂದ್ರೆ ದೊಡ್ಡವರು ಮಾಡಬೇಕು ಅಂತ ಹೇಳ್ತಾ ಇದ್ರು. ಬಂದವರಲ್ಲಿ ಯಾರ್ಯಾರು ಮಾಡಬೇಕು ಅಂದ್ರೆ ಅವರವರು ಸರ್ಕೊಂಡು ಕೊನೆಗೆ ಒಬ್ಬರು ಉಳಿತಾ ಇದ್ರು. ನೀವು ಮಾಡಿ ಅಂದ ಅವ್ರು ಮಾಡ್ತಾ ಇದ್ರು. ಯಾಕೆ? ಎಲ್ಲರೂ ಸುತ್ತುಗಟ್ಟಿ ತುಳಸಿ ದೇವರ ಮೇಲೆ ಆದ್ರೆ ನೈವೇದ್ಯ ಆಗುತ್ತೆ. ಕೃಷ್ಣಾರ್ಪಣ ಅಂದ್ರೆ ನೈವೇದ್ಯ ಅಷ್ಟೇ ಅಲ್ಲ, ಇನ್ನೇನು ಅಲ್ಲಿರೋ ರೂಪ ದೇವರ ರೂಪ ಐಕ್ಯ ಐಕ್ಯ ಗೋವಿಂದ ಅಷ್ಟೇ ಅಲ್ವಾ? ಯಾರಾದ್ರೂ ಅಷ್ಟೇ ಮಾಡೋದು? ಅದು ದೊಡ್ಡವರೇ ಯಾಕೆ? ಅವಾಗ ಹೇಳಿದ್ರು ಆ ಒಳಗಿರೋ ರೂಪಗಳ ಚಿಂತನೆ ಇಷ್ಟೆಲ್ಲ ರೀತಿಯಲ್ಲಿ ಯಾರಿಗೆ ಬರುತ್ತೋ ಅವರು ದೊಡ್ಡವರು ಅಂದ್ರು. ಅಂಥವರಿರುವಾಗ ಚಿಕ್ಕವರು ನಾ ಮಾಡುತ್ತೇನೆ ಅಂತ ಹೋಗಬಾರದು ಅಂಬುದು ನಿಯಮ. ಅದಕ್ಕೆ ಹಿಂದಿನ ಕಾಲದಲ್ಲಿ ಯಾರಾದರೂ ಬ್ರಾಹ್ಮಣರ ಗುಂಪು ಕೂತಾಗ ನೈವೇದ್ಯಕ್ಕೆ ಬನ್ನಿ ಅಂತ ಯಜಮಾನ ಕರೆಯಬೇಕು. ಆವಾಗ ಅವರಲ್ಲೇ ಅವರು ನಾನು ಬೇಡ ನಾನು ಬೇಡ ನಾನು ಬೇಡ ಅಂದುಕೊಂಡು ಕೊನೆಗೆ ಇವರಿದ್ದಾರೆ ಅಂದಾಗ ಅವರೆದ್ದು ಹೋಗ್ತಾ ಇದ್ರು. ಅದು ಸ್ವಲ್ಪ ಮತ್ತು ಜಾಸ್ತಿ ಆಯಿತು. ಎಲ್ಲರೂ ಸೇರಿದಾಗ ಯಾರು ದೊಡ್ಡವರು ಅಂತ ಮತ್ತ ಎರಡು ಮೂರು ಪಾರ್ಟಿ ಸೇರಿದಾಗ ಯಾರು ಮಾಡಬೇಕು ಅಂತ ಗೊಂದಲ ಇವೆಲ್ಲ ನಡೀತಾ ಇತ್ತು. ಅದಕ್ಕೆ ಒಂದು ಇದಕ್ಕೇನು ವ್ಯಾಖ್ಯಾನ ಬರೆದಿದ್ದಾರೆ ಜಮಖಂಡಿ ವಾದಿರಾಜಾಚಾರ್ಯರು. ಅವರು ಚಿಪ್ಪಗಿರಿಗೆ ಹೋಗ್ತಾ ಇದ್ರು, ಸಂದರ್ಭ ಬಂತಾಗ ಹೇಳ್ಬಿಡ್ಬೇಕು. ಅಲ್ಲಿಗೆ ಹೋದಾಗ ಅವರು ಮಾಡೋ ಕೆಲಸ ಏನಾಗಿ ಅಂದ್ರೆ ದೊಡ್ಡ ಪಂಡಿತರು ಆದರೆ ಅವರನ್ನ ಅಲಂಕಾರಕ್ಕೆ ಕೊಡಿ ಅಂದ್ರೆ ನಾ ಕೂಡಲ್ಲ ಅಂತ ಇದ್ರು. ನಾನು ಅಲಂಕಾರಕ್ಕೆ ಕೊಡಲ್ಲ, ಮತ್ತೇನ್ ಮಾಡ್ತೀರಾ? ಪಾರಾಯಣ ಇನ್ನೆರಡು. ಏನದು? ಬೆಳಿಗ್ಗೆದ್ದು ಎಲ್ಲ ಕಟ್ಟೆ ಜಾಗ ಎಲ್ಲ ಕಸ ಬಳಿಬೇಕು, ಇವರೇ ಕಸ ಬಳಿದು ನೀರು ಹಾಕಿ ಶುದ್ಧ ಮಾಡಿ ರಂಗೋಲಿ ಹಾಕಬೇಕು, ಇನ್ನು ಇವರೇ. ಆದಮೇಲೆ ಊಟ ಎಲ್ಲರದ್ದಾದ ಮೇಲೆ ಬ್ರಾಹ್ಮಣರು ಮಾತ್ರ ಅಂತಲ್ಲ, ನಾ ಅಲಂಕಾರ ಪಂಕ್ತಿ ಮಾತ್ರ ತೆಗಿತೀವಿ ಅಂತ ಜಗಳಾಡ್ತಾ ಇರ್ತಾರೆ. ಅಲಂಕಾರ ಪಂಕ್ತಿಗೆ ಐದು ಎರೆ ಹಾಕಿರ್ತಾರೆ. ಅದಕ್ಕೆ ನಾ ತೆಗಿತೀನಿ ನಾ ತೆಗಿತೀನಿ ಅಂತ ಮಿಕ್ಕವರೇನು ತೆಗಿಲಿಕ್ಕೆ ಯಾರು ಜಗಳ ಆಡಲ್ಲ, ಅವರಲ್ಲೂ ಯಾರು ಪಾಡಿ ಹೊಟ್ಟೋಗ್ತಾ ಇರ್ತಾರೆ, ಅದಕ್ಕೆ ಮಾತ್ರ ಜಗಳಾಡ್ತಾ ಇರ್ತಾರೆ. ಹಾಗೆ ಬೇಡ, ಪ್ರತಿಯೊಬ್ಬರಲ್ಲಿ ಸನ್ನಿಧಾನ ಇರುತ್ತೆ. ಅದಕ್ಕೆ ಎಲ್ಲರ ಎರೆ ತೆಗೆದು ಊಟ ಕೊಡ್ತಾ ಇದ್ರಂತವು ಶಿಷ್ಯರು. ಅಲ್ಲ ಸ್ವಾಮಿ, ದೊಡ್ಡ ಪಂಡಿತರು ನೀವು, ನೀವ್ಯಾಕೆ ಹೀಗೆ ಮಾಡ್ತೀರಾ? ಅಯ್ಯೋ, ನಿಮ್ ತಲೆಗೆ ನಾನು ದೊಡ್ಡ ಪಂಡಿತ ದೊಡ್ಡವ ಅಂತ, ನನ್ನೊಳಗೆ ಏನು ಕಸ ಕೂತಿದೆಯೋ ನನಗೆ ಗೊತ್ತು. ನನ್ನೊಳಗೆ ಕಸ ತೆಗೆಯೋರು ಅವರಯ್ಯ, ಇಲ್ಲಿ ಕಸ ತೆಗೆದರೆ ಅವರು ನನ್ನ ಕಸ ತೆಗಿತಾರೆ, ಅದಕ್ಕೆ ಈ ಕೆಲಸ ಮಾಡಲಿಕ್ಕೆ ಬಂದೆ ಅಂತ ಹೇಳ್ತಾ ಒಂದು ಸಲ ಇದೇ ಪ್ರಕರಣ ಶುರು ಆಗಿತ್ತಲ್ಲಿ. ಏನದು ಅಂದ್ರೆ, ಅರ್ಚಕನಿಗೆ ಏನೂ ಗೊತ್ತಿಲ್ಲ. ಅಂದ್ರೆ ಒಂದು ತುಳಸಿ ಹಾಕ್ಬೇಕು, ಗೋವಿಂದ ಅನ್ಬೇಕು, ಅಲ್ಲಿ ದೇವ್ರ ರೂಪ ಇರುತ್ತೆ, ಗೋವಿಂದ ಅನ್ಬೇಕು ಅಂತ ಇಷ್ಟು ಗೊತ್ತಷ್ಟೇ. ಅಲ್ಲಿ ಪಂಡಿತರೆಲ್ಲ ಸೇರ್ಕೊಂಡ್ಬಿಟ್ಟಿದ್ರು, ಯಾರು ಸೇರಿದ್ರೆ ಗೊತ್ತಿಲ್ಲ, ಎಲ್ಲ ಸೇರಿಬಿಟ್ಟಿದ್ರು. ಅದರಲ್ಲಿ ಯಾರ ನೈವೇದ್ಯ ಮಾಡಬೇಕು ಅಂತ ಚರ್ಚೆ ಶುರುವಾಗಿತ್ತು. ಎಲ್ಲರೂ ಕೂಡ ನಾ ಮಾಡಬೇಕು ನಾ ಮಾಡಬೇಕು ನಾ ಮಾಡಬೇಕು ಅಂತ ನಿಯಮನ ಆಗ್ತಾ ಇಲ್ಲ. ಯಾಕೆ? ವಾಕ್ಯಾರ್ಥ ಶುರು ಮಾಡಿದ್ರು, ವಾಕ್ಯಾರ್ಥ ಮಾಡೋಣ, ಅದರಲ್ಲಿ ಯಾರು ಗೆದ್ದರೆ ಅವ್ರು ಮಾಡಬೇಕು ನಡೆದಿತ್ತು. ನಡೆದಾಗ ಅವಾಗ ಏನು, ಎಲ್ಲ ಜನ ಹಸಿದಿದ್ದಾರೆ, ನೈವೇದ್ಯ ಅಡಿಗೆ ಆಗಿದೆ, ಮಾಡ್ಲಿಕ್ಕೆ ನಾಥರಿಲ್ಲ, ಯಾರು ಮಾಡಬೇಕು ಯಾರು ಮಾಡಬೇಕು, ಬಿಸಿ ಬಿಸಿ ವಾತಾವರಣ. ಅಂತಹ ಕಾಲಕ್ಕೆ ಜಮಖಂಡಿ ಆಚಾರ ಅಂದ್ರೆ ಅವ್ರ ಹತ್ರ ಅವರೆಲ್ಲ ಪಾರಾಯಣ ಮಾಡ್ತಾ ಕೂತಿದ್ರು, ಕಳಿಸಿದ್ರು, ಸ್ವಾಮಿ ಹೀಗಾಗ್ತಾ ಇದೆ ನೋಡಿ, ನೀವೇ ಬರಬೇಕು. ಬಂದು ಕೇಳಿದ್ರು, ಏನ್ ವಿಚಾರ? ಹೀಗೆ ನೈವೇದ್ಯ ಯಾಕೆ ಇವತ್ತು ಮಾತ್ರ ನೀವು ಬಂದಿಳಿದಿರಿ? ದಿನಾಗೂ ನೈವೇದ್ಯ ಮಾಡುವ ಹುಡುಗ ನೈವೇದ್ಯ ಮಾಡಿದ್ರೆ ಕೃಷ್ಣ ತಗೊಳ್ತಾ ಇದ್ದಿಲ್ವಾ? ತಗೊಂತಾ ಇದ್ನಲ್ಲ, ಮತ್ತೆ ಇವತ್ತ ಮಾತು ತಗೊಳ್ಳಲ್ವಾ? ವಿಜಯರಾಯರು ತಗೊಂತಾರೆ, ಅವನೇ ಮಾಡಲಿ, ನೀವ್ಯಾರು ಬೇಡ. ಒಬ್ಬರೊಂದು ನೀವೇ ಮಾಡಿ, ನಾನು ಬೇಡ, ಅವನೇ ಮಾಡಲಿ. ಮತ್ತೆ ಅನುಸಂಧಾನಗಳು ಅಲ್ಲಿ ಚಿಂತನ ಅಲ್ಲ, ನೀರು ಹಾಕಿ ಮಡಿಯಿಂದ ಹೋಗಿ ಕೂತ್ರೆ ಅನುಸಂಧಾನವ? ಇಲ್ಲೇ ಕೂತು ಅಲ್ಲಿರೋ ಸಮರ್ಪಣೆ ಮಾಡ್ಲಿಕ್ಕಾಗಲ್ವಾ ನಿಮಗೆ? ಇಲ್ಲೇ ಇದ್ದು ಆ ಹುಡುಗ ನೀರು ಹಾಕಿ ಕೃಷ್ಣಾರ್ಪಣ ಅನ್ನುವಾಗ ಅಲ್ಲಿರೋ ರೂಪಗಳಿಗೆ, ಭಗವದ್ ರೂಪಗಳಿಗೆ ಐಕ್ಯ ಚಿಂತನೆ, ಇಲ್ಲಿ ಕೂತ್ರೆ ದೇವರು ತಗೊಳ್ಳಲ್ವಾ? ಯಾರ್ಯಾರಿಗೆ ಏನೇನು ಬರುತ್ತೋ ಎಲ್ಲ ಮಾಡಿ ಅಂತ ಕೂತು. ಕೊನೆಗೆ ಮತ್ತು ಕೇಳಿದ್ರು, ತಣ್ಣಗಾಯ್ತು ವಾತಾವರಣ ಅಲ್ಲ, ಯಾಕಿಂತ ನಿರ್ಣಯ ತಗೊಂಡ್ರಿ, ಹೀಗ್ಯಾಕೆ ಮಾಡಿದ್ರಿ ಅಂದ್ರೆ, ನೀವೆಲ್ಲ ತಿಳ್ಕೊಂಡವರೇ, ಆದರೆ ಒಂದು ಜಾಡ್ಯ ಬಂದ್ಬಿಟ್ಟಿತ್ತು, ನಾ ದೊಡ್ಡವ ನಾನೇ ಮಾಡಬೇಕು ಅಂತ. ಆ ನಾ ಅಂತ ಬಂದ್ರೆ ಪೂರಾ ಕೆಳಗಿರ್ತೀರಾ, ಅದು ಬಂದದ್ದಕ್ಕೆ ನೀವು ಮೈಲಿಗೆಯಲ್ಲಿದ್ದೀರಿ, ನೀವು ಮಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾ ಅಂತ ಬಂದ್ರೆ ಶುದ್ಧ ಮೈಲಿಗೆ ಅದು, ನಾನೆಲ್ಲ ಸ್ವಾಮಿ ಮಾಡಿಸೋದು ಎಂಬ ಎಚ್ಚರವೇ ಕಳ್ಕೊಂಡಿದ್ದೀರಾ, ಅದಕ್ಕೆ ನಿಮ್ಮಂತವ್ರ ನೈವೇದ್ಯ ಮಾಡಿದ್ರೆ ಅವ್ರಿಗೆ ಗೊತ್ತಾ, ದೇವ್ರು ಸ್ವೀಕಾರ ಮಾಡಲ್ಲ. ಅವಾಗ ಆ ಹುಡುಗನನ್ನು ಕರೆದ್ರು, ಅಲ್ಲಿ ಅರ್ಚಕರು ಇರಿದ್ರೆ ಕರೆದ್ರು, ಏನಪ್ಪ ನೈವೇದ್ಯ ಮಾಡಿದ್ಯಾ? ಆ ಹುಡುಗ ಬಂದವ, ಏ ನಾನೇನ್ ಮಾಡ್ತೀನ್ರಿ, ಏ ಮತ್ತೆ ನೈವೇದ್ಯ ಮಾಡಿದ್ಯಲ್ಲ. ಅಲ್ರಿ, ಅಲ್ಲಿ ವಿಜಯರಾಯರು ಕೂತಾರೆ. ಆ ಹುಡುಗನ ಚಿಂತನೆ, ಅಲ್ಲಿ ವಿಜಯರಾಯರು ಕೂತಾರೆ, ನಾ ಬರೇ ನೀರ್ ಹಾಕಿ ತುಳಸಿ ಹಾಕ್ತೀನಿ, ಮಿಕ್ಕದೆಲ್ಲ ವಿಜಯರಾಯರು ಚಿಂತನೆ ಮಾಡ್ತಾರೆ, ದಿನ ಆಗೂ ಹೀಗೆ ಮಾಡ್ತೀನಿ, ನಾನೇನ್ ಮಾಡ್ತೀನಿ ಮಣ್ಣು. ಅವಾಗಂದ್ರು, ಈ ಭಾವನೆ ನಿಮ್ಮಲ್ಲಿ ಬಂದಿಲ್ಲ, ನೀವೆಲ್ಲ ಪಂಡಿತರೇ ಹೌದು, ನಿಮಗಿಂತ ಅಪರೋಕ್ಷ ಜ್ಞಾನಿಗಳಾದ ವಿಜಯರಾಯರೊಬ್ಬರಿದ್ದಾರೆ, ಒಳಗೆ ಕೂತಿದ್ದಾರೆ, ಬರೇ ಕಲ್ಲಲ್ಲ ಕಟ್ಟೆ ಅಲ್ಲ ಅದು, ಒಳಗೆ ಕೂತಿದ್ದಾರೆ ಎಂಬ ಎಚ್ಚರವೇ ಕಳ್ಕೊಂಡಿದ್ದೀರಾ, ಶುದ್ಧ ಮೈಲಿಗೆಯಲ್ಲಿ ಕೂತಿದ್ದೀರಾ, ಮತ್ತೆ ನೀವು ನೈವೇದ್ಯ ಮಾಡಿದರೆ ಅಹಂಕಾರದಿಂದ ನೈವೇದ್ಯ ಮಾಡಿದರೆ ನಾ ದೊಡ್ಡವ ಅಂತ ದೇವ್ರು ಸ್ವೀಕಾರ ಮಾಡ್ತಾನ, ಅದಕ್ಕೆ ಬೇಡ ಅಂದೆ. ಅವಾಗಂದ್ರು, ನೀವ್ಯಾಕೆ ಮಾಡಲಿಲ್ಲ ಹಾಗಾದರೆ, ನೀವ್ಯಾಕೆ ಮಾಡಲಿಲ್ಲ? ಅವಾಗಂದ್ರು, ನಿತ್ಯವೂ ಆ ಹುಡುಗನ ಮೂಲಕ ವಿಜಯರಾಯರೇ ಚಿಂತನೆ ಮಾಡಿ ವಿಶೇಷವಾಗಿ ಪ್ರತ್ಯಕ್ಷವಾಗಿ ನನ್ನ ಕಣ್ಣಿಗೆ ಕಾಣುತ್ತಾ ಇದೆ, ಅವರೇ ಮಾಡೋ ಕಾಲಕ್ಕೆ ನಾ ಮಾಡುತ್ತಿದ್ದು ನಾನೇ ಬರಲಿ, ವಿಜಯರಾಯರೇ ಇದ್ದಾರೆ ಅಂತ ಸ್ಪಷ್ಟ ಉತ್ತರ ಕೊಟ್ಟರು. ವಿಜಯರಾಯರನ್ನ ಕಂಡವರು, ಆ ಕಟ್ಟೆಯಲ್ಲಿ ವಿಜಯರಾಯರನ್ನ ಕಂಡು ಕುಪ್ಪಳಿಸಿದಂತ ಮಹಾನುಭಾವರು, ನನ್ನ ಕಣ್ಣೆದುರಿಗೆ ವಿಜಯರಾಯರೇ ಚಿಂತನೆ ಮಾಡ್ತಾ ಇರುವಾಗ ನಾನು ಯಾಕೆ, ನೀವ್ಯಾಕೆ? ಅವ್ರು ಮಾಡಿಸ್ತಾರೆ, ಅವರು ಯಾರ ಅಪ್ಪಣೆ ಕೊಡುತ್ತಾರೆ ಅವರು ಮಾಡೋಣ ಅಷ್ಟೇ, ನಾವೆಷ್ಟು ಸೌಟಿನಂತೆ, ಮಿಕ್ಕದ್ದೆಲ್ಲ ಅವರು ಮಾಡುತ್ತಾರೆ, ದೊಡ್ಡವರಿರುವಾಗ ಅಹಂಕಾರ ಬೇಡ. ಅವರು ಮಹಾನುಭಾವರು, ಸತ್ಯಜ್ಞಾನರು ಅಂತ, ಸತ್ಯಜ್ಞಾನರು, ಸತ್ಯಧ್ಯಾನರ ಗುರುಗಳು ಅವರು. ಮಾನವಿಗೆ ಹೋದ್ರಂತೆ ಜಗನ್ನಾಥ ದಾಸರ ಗುಡಿಯಲ್ಲಿ ಪೂಜೆ ಆಗಬೇಕು ಅಂದ್ರೆ ಅಲ್ಲೇನೋ ಚಲೋ ರಾಜಕೀಯ ನಡೆಯಿತು, ಆಗ್ಬೇಕಾ ಬೇಡವ ಅಂತ ಚರ್ಚೆಗಳಾಯ್ತಲ್ಲಿ. ಆದಾಗ ದಾಸರೇ ಸ್ವಪ್ನದಲ್ಲಿ ಬಂದು ಯಾಕೆ ರಾಮದೇವರ ದರ್ಶನ ನಮಗೆ ಮಾಡಿಸಲ್ವೇ ಅಂದಾಗ ಮಾರನೇ ದಿನ ದೇವರ ಪೇಟೆಗೆ ತಗೊಂಡು ಹೋಗಿ ಕೂತ್ಬಿಟ್ರು ಸ್ವಾಮಿಗಳಲ್ಲಿ ಸತ್ಯಜ್ಞಾನರು ಅಲ್ಲೇ ಕೂತ್ಕೊಂಡ್ಬಿಟ್ರು. ಆದಮೇಲೆ ದಾಸರ ಎದುರಿಗೆ ಪೀಠ ಹಾಕಿ ಪೂಜೆ ಆಯಿತು. ಪೂಜೆ ಆಗುವಾಗ ಎಲ್ಲರೂ ಮಂತ್ರ ಗಟ್ಟಿಯಾಗಿ ಹೇಳಲಿಕ್ಕೆ ಶುರು ಮಾಡಿದ್ರು, ಶುರು ಮಾಡ್ತಾರಲ್ಲ ಸಾಕು ಏನು ಮಂತ್ರ ಬೇಡ ಅಂದ್ರು, ಏನು ಇಲ್ಲ ಬರೇ ಪೂಜೆ ನಡೀತಾ ಇದೆ, ಗಂಟೆ ಇಲ್ಲ ಗಂಟೆ ಇಲ್ಲ ಗಂಟೆ ಏನು ಆ ಅಭಿಷೇಕ ಕಾಲಕ್ಕೆ ಅವಶ್ಯ ಬಾರಿಸಲೇಬೇಕು ಅಂತ ಮೆಲ್ಲಕ್ಕೆ ಇನ್ನೇನು ಗಂಟೆ ಬಾರಿಸಿದ್ರಾ ಇಲ್ಲ ಅಂತ ಹಾಗೆ ಮಾಡ್ತಾ ಇದ್ದಾರೆ. ಆರತಿ ಕಾಲಕ್ಕೆ ಯಾವ ಕಾಲಕ್ಕೂ ಜಾಗಂಟೆ ಬಾಕಿ ಬೀಳಿಲ್ಲ ಸುಮ್ಮನೆ ಇರೇ ಅಂದ್ಬಿಟ್ಟು ಅರ್ಥ ಆಗಿಲ್ಲ ಎಲ್ಲರಿಗೂ. ಪುನಃ ಕೇಳಿದ್ರು ಯಾಕೆ ಸ್ವಾಮಿ ಹೀಗೆ ಮಾಡಿದ್ರಿ? ಅಲ್ಲಯ್ಯ ಪೂಜಾ ಕಾಲಕ್ಕೆ ದಾಸರು ತಂಬೂರಿ ಹಿಡ್ಕೊಂಡು ಹಾಡ್ತಾ ಇದ್ದಾರೆ, ರಾಮಚಂದ್ರನು ಕೇಳ್ತಾ ಇದ್ದಾನೆ, ನನಗೆ ಕಾಣಿಸ್ತಾ ಇದೆ, ನಿಮ್ಮ ಶಬ್ದ ಎಲ್ಲ ದೇವರಿಗೆ ಭಂಗ ಆಗತ್ತೆ, ಅದಕ್ಕೆ ಬೇಡ ಅಂತ ಹೇಳಿದ್ದಕ್ಕೆ ಬೇಡ ಅಂದೆ. ಈ ರಹಸ್ಯವು ನಮಗೆಲ್ಲ ಗೊತ್ತಾಗುತ್ತೆ, ನಾವು ಬಾರಿಸಿದ್ದೆ ಬಾರಿಸಿದ್ದೆ ಹೇಳಿದ್ದೆ ಹೇಳಿದ್ದೆ ಒಳಗಿಂದ ನೋಡ್ಲಿಕ್ಕಾಗುತ್ತಾ ಅದನ್ನ ಹೇಳ್ತಾ ಇದ್ದಾರೆ. ಅಮಲವಾದ ಪೂಜೆ ಹದಿನಾರು ದಿಕ್ಕಿನಿಂದ ಕ್ರಮ ತಿಳಿದು ಆವಾಹನ ಧ್ಯಾನ ಮಾಡಿ ಆ ಭಗವಂತನ ಚಿಂತನೆ ಮಾಡಬೇಕಂತೆ. ಅಸಹಸ್ರ ಅಮಿಶ್ರ ಅಮಿಶ್ರ ಮಿಕ್ಕಾದ ರಸಭೋಕ್ತ ನಾನಾ ರೂಪದಲ್ಲಿ ಭ್ರಮೆ ಇಲ್ಲವಗೆ ನಿಜ ಪೂರ್ಣ ಸುಖನು. ಆ ಬ್ರಹ್ಮಾದ ದೇವತೆಗಳಿಗೆ ಮನಸ್ಸಿಗೆ ಎಟಕಲ್ಲ, ಆದರೆ ಅಮಿಶ್ರ ಮಿಕ್ಕಾದ ರಸಭೋಕ್ತ ಮಿಶ್ರವಲ್ಲದ್ದು ಅಮಿಶ್ರ. ಇದರಲ್ಲಿ ನಮ್ಮಲ್ಲಿ ಈ ರಸಗಳು ನಾನಾ ರಸಗಳು ಊಟ ಮಾಡ್ತಾ ಇರ್ತೀವಿ, ಆ ರಸಗಳಲ್ಲಿ ಅಂದರೆ ತತ್ವಗಳು ತತ್ವಾಭಿಮಾನಿಗಳ ರೂಪಗಳೇ ರಸಗಳು, ಆ ರಸಗಳು ಬೇರೆ, ಹುಳಿ ಖಾರ ಮಿತ್ತಾದ ರಸಗಳೇನಿರುತ್ತಲ್ಲ ಪ್ರತ್ಯೇಕ ಪ್ರತ್ಯೇಕ ರಸಗಳು ಬೇರೆ, ಮಿಶ್ರವಾದ ರಸಗಳು ಬೇರೆ, ಮಿಶ್ರವಾದ ರಸಗಳು ಬೇರೆ. ಅದರಲ್ಲಿ ಮಿಶ್ರ ಅಮಿಶ್ರ ಅಂತ ಎರಡು. ಅಮಿಶ್ರ ಮೊದಲಾದ ಮಿಕ್ಕಾದ ರಸಭೋಕ್ತ ನಾನಾ ರೂಪದಲ್ಲಿ ಭ್ರಮ ಇಲ್ಲವಗೆ ನಿಜ ಪೂರ್ಣ ಸುಖನೋ. ಈ ರೀತಿಯಲ್ಲಿ ಭಗವಂತನನ್ನ ಚೆನ್ನಾಗಿ ಉಪಾಸನೆ ಮಾಡಬೇಕು ಅಂತ ಒಂದು ಸುಳಾದಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನು ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ನಮಸ್ಕಾರ.